ಶಿಷ್ಯನಾಗಲು ಅರ್ಹತೆಗಳು ಭಾಗ ಒಂದು. ವಾಸ್ತವವಾಗಿ ದೊಡ್ಡದು ಎಂಬುವುದಕ್ಕೆ ಅರ್ಥವೇ ಶ್ರೀಕೃಷ್ಣನು. ಏಕೆಂದರೆ ಯಾವುದರಲ್ಲಿಯೇ ತೆಗೆದುಕೊಂಡರೂ ಶ್ರೀಕೃಷ್ಣನು ದೊಡ್ಡವನಾಗಿರುತ್ತಾನೆ, ಅವನೇ ಉನ್ನತ ಸ್ಥಾನದಲ್ಲಿರುತ್ತಾನೆ. ಶಕ್ತಿಯಲ್ಲಿ, ಸೌಭಾಗ್ಯಗಳಲ್ಲಿ, ಸೌಂದರ್ಯದಲ್ಲಿ ಯಾವುದರಲ್ಲೇ ಆಗಲಿ ಕೃಷ್ಣನು ದೊಡ್ಡವನಾಗಿರುತ್ತಾನೆ. ಎಲ್ಲವನ್ನು ಅಗಣಿತವಾಗಿ ಪಡೆದವನಾಗಿದ್ದಾನೆ, ಎಲ್ಲವನ್ನು ಮಿತಿ ಇಲ್ಲದೆ ಪಡೆದವನಾಗಿದ್ದಾನೆ. ನಾವು ಲೆಕ್ಕ ಹಾಕುತ್ತೇವೆ, ಯಾರಾದರೂ ತುಂಬ ಧನವಂತನಾಗಿದ್ದರೆ ಅವನನ್ನು ದೊಡ್ಡವರು ಎಂದು ಹೇಳುತ್ತೇವೆ. ಆದರೆ ಇಡೀ ಸೃಷ್ಟಿಯ ಎಲ್ಲ ಐಶ್ವರ್ಯಗಳು ಯಾರಿಗೂ ಇರೋದಿಲ್ಲ, ಆದರೆ ಕೃಷ್ಣನಿಗೆ ಇದೆ. ಕೃಷ್ಣನಿಗೆ ಸೃಷ್ಟಿಯ ಎಲ್ಲ ಸೌಭಾಗ್ಯಗಳು ಇವೆ. ಆದ್ದರಿಂದಲೇ ಹೇಳಲಾಗುತ್ತದೆ ಸರ್ವಲೋಕ ಮಹೇಶ್ವರಂ. ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ನಾನೇ ಮಹೇಶ್ವರನು, ಎಲ್ಲ ಗ್ರಹಗಳ ಒಡೆಯನು, ಸರ್ವಲೋಕ ಮಹೇಶ್ವರಂ ಈ ರೀತಿಯಲ್ಲಿ ಹೇಳುತ್ತಾನೆ. ಈಶ್ವರ, ಮಹೇಶ್ವರ, ಪರಮೇಶ್ವರ ಎಂದು ಹೇಳಿದಾಗ ನಾವು ಸರಿಯಾದ ಅರ್ಥವನ್ನು ತಿಳಿದುಕೊಳ್ಳಬೇಕು. ಅನೇಕ ಬಾರಿ ಒಂದು ವಾಕ್ಯಕ್ಕೆ ಅಥವಾ ಒಂದು ಪದಕ್ಕೆ ಕೂಡ ಅನೇಕ ಅರ್ಥಗಳು ಇರುತ್ತವೆ, ಅಥವಾ ಒಂದು ಅರ್ಥಕ್ಕೆ ಅನೇಕ ವಾಕ್ಯಗಳಿರುತ್ತವೆ. ಒಂದೆರಡು ಉದಾಹರಣೆಯನ್ನು ನೋಡೋಣ. ಬೆಂಗಳೂರು ನಗರವು ಕರ್ನಾಟಕ ರಾಜ್ಯದಲ್ಲಿದೆ ಎಂದು ಒಬ್ಬನು ಹೇಳುತ್ತಾನೆ, ಮತ್ತೊಬ್ಬನು ಭಾರತದ ದೇಶದಲ್ಲಿದೆ ಬೆಂಗಳೂರು ಎಂದು ಹೇಳುತ್ತಾನೆ. ಈಗ ಯಾವುದು ಸರಿ? ಎರಡೂ ಸರಿನೇ. ಭಾರತ ದೇಶದಲ್ಲಿ ಬೆಂಗಳೂರು ಇದೆ ಎಂದು ಹೇಳಿದರೂ ಸರಿ, ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಇದೆ ಎಂದು ಹೇಳಿದರೂ ಸರಿ. ಇದೇ ರೀತಿಯಲ್ಲಿ ಅವತಾರಗಳು ಎಷ್ಟೊಂದು ಬಾರಿ ಭಗವಂತನಾದ ವಿಷ್ಣು ಎತ್ತಿದನು ಎಂದು ಹೇಳಿದರೂ ಸರಿ, ಅಥವಾ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಅವತಾರವನ್ನೆತ್ತಿದನು ಎಂದರೂ ಸರಿ. ಏಕೆಂದರೆ ಕೃಷ್ಣನು ವಿಷ್ಣುವಿನ ಮುಖಾಂತರ ಈ ಭೌತಿಕ ಪ್ರಪಂಚದಲ್ಲಿ ಅವತರಿಸುತ್ತಾನೆ. ಕೃಷ್ಣನು ಹಾಗೂ ವಿಷ್ಣುವು ಬೇರೆಯಲ್ಲ. ಆದರೂ ಅವನ ಲೀಲೆ, ಕೃಷ್ಣನ ಲೀಲೆ ವಿಷ್ಣುವಿನಿಂದ ಬರುವಂತೆ ಇದೆ. ಆದ್ದರಿಂದ ಎರಡು ವಾಕ್ಯಗಳನ್ನು ಹೇಳಬಹುದು. ಮತ್ತೆ ಪದಗಳನ್ನು ಕೂಡ ನೋಡೋಣ. ಬ್ರಹ್ಮ ಎಂಬುವ ಒಂದು ಪದಕ್ಕೆ ಎಷ್ಟೊಂದು ಅರ್ಥಗಳಿವೆ. ಬ್ರಹ್ಮಾಂಡದ ಸೃಷ್ಟಿಯ ಕೆಲಸವನ್ನು ಮಾಡುವ ಚತುರ್ಮುಖ ಬ್ರಹ್ಮನಿಗೆ ಬ್ರಹ್ಮ ಎಂದು ಹೇಳುತ್ತೇವೆ. ಮತ್ತೆ ಆತ್ಮಕ್ಕೆ ಕೂಡ ಬ್ರಹ್ಮ ಎನ್ನುತ್ತೇವೆ. ಮತ್ತೆ ಪರಮಾತ್ಮನಿಗೆ ಕೂಡ ಬ್ರಹ್ಮ ಎಂದು ಹೇಳುತ್ತೇವೆ. ನೋಡಿ, ಒಂದೇ ಒಂದು ಪದ, ಆದರೆ ಅನೇಕ ಅರ್ಥಗಳು. ಈಗ ಇದೇ ರೀತಿಯಲ್ಲಿ ಮಹೇಶ್ವರ, ಪರಮೇಶ್ವರ, ಈಶ್ವರ ಎಂದು ಹೇಳಿದಾಗ ಶಿವನಿಗೂ ಸೂಚಿಸುತ್ತದೆ, ಕೃಷ್ಣನಿಗೂ ಸೂಚಿಸುತ್ತದೆ. ಏಕೆಂದರೆ ಈ ಭೌತಿಕ ಪ್ರಪಂಚದ ಒಂದು ಕೆಲಸವನ್ನು ಲೆಕ್ಕ ಹಾಕಿಕೊಂಡಾಗ ಶಿವನೇ ನಿಯಂತ್ರಕನು, ಅಂದರೆ ನಾಶ ಮಾಡುವ ಕೆಲಸದ ಒಡೆಯನು ಶಿವನು. ಆದ್ದರಿಂದ ಅವನಿಗೆ ಈ ರೀತಿಯಲ್ಲಿ ಕರೆಯಲಾಗುತ್ತದೆ. ಆದರೆ ಎಲ್ಲವನ್ನೂ ಲೆಕ್ಕ ಹಾಕಿದಾಗ, ಇಡೀ ಸೃಷ್ಟಿಯ ಕೋನದಿಂದ ನೋಡಿದಾಗ ಭಗವಂತನಾದ ಕೃಷ್ಣನಿಗೆ ಸೂಚಿಸುತ್ತದೆ ಇಂತಹ ಪದಗಳು. ವಾಸ್ತವವಾಗಿ ಈ ಈಶ್ವರ ಎಂಬ ಪದವು ಬರೀ ಶಿವನಿಗೆ ಮಾತ್ರ ಸೂಚಿಸುತ್ತದೆ ಎಂದು ತಿಳಿಯಬೇಡಿ. ಒಂದು ಮನೆಯನ್ನು ನಿಯಂತ್ರಿಸುವವನಿಗೆ ಕೂಡ ನಿಯಂತ್ರಕ ಈಶ್ವರ ಎಂದು ಹೇಳುತ್ತೇವೆ. ಈಶ್ವರ ಅಂದರೆ ಕಂಟ್ರೋಲರ್, ನಿಯಂತ್ರಕ. ಆದ್ದರಿಂದ ಯಾವ ಕೋಣದಲ್ಲಿ ಒಬ್ಬರನ್ನು ಈಶ್ವರ ಎಂದು ಹೇಳಲ್ಪಟ್ಟಿದೆ ಎಂಬುದು ಮುಖ್ಯವಾದದ್ದು. ಎಲ್ಲ ಕೋಣಗಳಿಂದ, ಎಲ್ಲ ರೀತಿಗಳಿಂದ ಇಡೀ ಸೃಷ್ಟಿಯ ಲೆಕ್ಕದಲ್ಲಿ ಈಶ್ವರ, ಮಹೇಶ್ವರ, ಪರಮೇಶ್ವರ ಎಂದು ಹೇಳಿದಾಗ ಬರೀ ಕೃಷ್ಣನನ್ನೇ ಸೂಚಿಸುತ್ತದೆ, ಬೇರೆ ಯಾರನ್ನೂ ಅಲ್ಲ. ಒಂದು ಮನೆಯನ್ನು ನಿಯಂತ್ರಿಸುವವನನ್ನೋ, ರಾಜ್ಯವನ್ನಾಳುವವನನ್ನೋ, ದೇಶವನ್ನಾಳುವವನನ್ನೋ ಅಥವಾ ದೇವತೆಗಳನ್ನೋ ಸೂಚಿಸುವುದಿಲ್ಲ. ಇಡೀ ಸೃಷ್ಟಿಯ ಲೆಕ್ಕದಲ್ಲಿ ಮಾತನಾಡಿದಾಗ ಇಂತಹ ಈಶ್ವರ ಎಂಬುವ ಪದಗಳು ಭಗವಂತನಾದ ಕೃಷ್ಣನನ್ನು ಮಾತ್ರ ಸೂಚಿಸುತ್ತದೆ, ಇಂಡಿಕೇಟ್ ಮಾಡುತ್ತದೆ. ಇದನ್ನು ನಾವು ತಿಳಿದುಕೊಳ್ಳಬೇಕು. ಆದ್ದರಿಂದ ಈಗ ಕೃಷ್ಣನು ನಾನೇ ಮಹೇಶ್ವರನು ಎಂದು ಹೇಳುತ್ತಾನೆ. ಎಲ್ಲ ಗ್ರಹಗಳಿಗೆ ಅಧಿಪತಿ ನಾನೇ ಎಂದು ಹೇಳುತ್ತಾನೆ. ಕೃಷ್ಣನು ಪರಬ್ರಹ್ಮನು, ಕೃಷ್ಣನು ಬರೀ ಬ್ರಹ್ಮನಲ್ಲ ಪರಬ್ರಹ್ಮನು. ಕಿಂ ಆಧ್ಯಾತ್ಮಂ, ಆತ್ಮ. ಈಗ ಆತ್ಮ ಎಂಬ ಪದಕ್ಕೂ ಮತ್ತೆ ಅನೇಕ ಅರ್ಥಗಳುಂಟು. ಒಂದು ನಾವು ಜೀವಾತ್ಮಂದಿರು, ಮತ್ತೆ ಪರಮಾತ್ಮ ಭಗವಂತ, ಮತ್ತೆ ದೇಹ, ದೇಹಕ್ಕೆ ಕೂಡ ಆತ್ಮ ಎಂದು ಹೇಳುತ್ತೇವೆ, ಮತ್ತೆ ಮನಸ್ಸು, ಮನಸ್ಸಿಗೆ ಕೂಡ ಆತ್ಮ ಎಂದು ಕೆಲವು ಬಾರಿ ಹೇಳುತ್ತೇವೆ. ಆತ್ಮ ಅಂದರೆ ಈ ರೀತಿಯಲ್ಲಿ ಅನೇಕ ಅರ್ಥಗಳು ಉಂಟು. ಆದ್ದರಿಂದಲೇ ನಾವು ಈ ಶಾಸ್ತ್ರಗಳನ್ನು ಗುರುಗಳಿಂದ ತಿಳಿದುಕೊಳ್ಳಬೇಕು, ನಾವಾಗಿ ತಿಳಿಯಲು ಪ್ರಯತ್ನಿಸಬಾರದು. ಪ್ರಯತ್ನಿಸಿದರೂ ಸತ್ಯವು ಇದ್ದಂತೆ ಇದ್ದ ಹಾಗೆ ನಮಗೆ ಗೊತ್ತಾಗುವುದಿಲ್ಲ. ಈಗ ಪುಸ್ತಕಗಳಲ್ಲಿ ಎಲ್ಲವೂ ಇವೆ, ಶಾಲಾ ಪುಸ್ತಕಗಳಲ್ಲಿ ಎಲ್ಲವೂ ಇವೆ. ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್, ಈ ರೀತಿಯಲ್ಲಿ ಎಲ್ಲ ಪುಸ್ತಕಗಳಲ್ಲಿ ಅವರವರ ತರಗತಿಯವರ ಅಧ್ಯಾಯಗಳು ಅವರವರ ಪುಸ್ತಕಗಳಲ್ಲಿಯೇ ಇವೆ. ಆದರೆ ನಾವು ಏಕೆ ಟೀಚರ್ಗಳ ಬಳಿಗೆ ಮಕ್ಕಳನ್ನು ಕಳುಹಿಸುತ್ತೇವೆ, ಏಕೆ ಮಕ್ಕಳನ್ನು ಶಾಲೆಗೆ ಕಳುಹಿಸುತ್ತೇವೆ? ಏಕೆಂದರೆ ಶಾಲೆಯಲ್ಲಿ ಟೀಚರ್ಗಳು ಹೇಳಿಕೊಡುವ ಯಥಾರೂಪದ ವಿದ್ಯಾಭ್ಯಾಸವು ಬರೀ ಪುಸ್ತಕಗಳನ್ನು ಓದಿದ ಮಾತ್ರಕ್ಕೆ ಬರುವುದಿಲ್ಲ. ಇದು ನಮಗೆ ಚೆನ್ನಾಗಿ ಗೊತ್ತು. ನಾವು ಶಾಲೆಯಲ್ಲಿರುವ ಟೀಚರ್ಗಳ ಬಳಿ ಕಳುಹಿಸುವ ಮಾತಿರಲಿ, ಸಪರೇಟಾಗಿ ಪ್ರತ್ಯೇಕವಾಗಿ ಟ್ಯೂಷನ್ಗೆ ಕೂಡ ಮಕ್ಕಳನ್ನು ಕಳುಹಿಸುತ್ತೇವೆ. ಎಷ್ಟೊಂದು ಮಂದಿ ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸುವುದಲ್ಲದೆ ಟ್ಯೂಷನ್ಗಳಿಗೆ ಕೂಡ ತಮ್ಮ ಮಕ್ಕಳನ್ನು ಕಳುಹಿಸುತ್ತಾರೆ. ನೋಡಿ, ಒಂದೇ ಪುಸ್ತಕ, ಪುಸ್ತಕದಲ್ಲಿ ಎಲ್ಲವೂ ಇವೆ, ಆದರೆ ಶಾಲೆಗೆ ಕಳುಹಿಸುವುದಲ್ಲದೆ ಟ್ಯೂಷನ್ಗೆ ಕೂಡ ಅದೇ ವಿದ್ಯಾಭ್ಯಾಸವನ್ನು ನೀಡಲು ಕಳುಹಿಸುತ್ತಾರೆ ತಂದೆ ತಾಯಿಯಂದಿರು. ಈ ಭೌತಿಕ ಪ್ರಪಂಚದ ಜ್ಞಾನವು ಹೀಗೆ ಇರಬೇಕಾದರೆ ಇನ್ನು ಆಧ್ಯಾತ್ಮಿಕ ಜ್ಞಾನವು ಹೇಗೆ ಇರಬೇಕು? ಯೋಚಿಸಿ ನೋಡಿ. ಆದ್ದರಿಂದ ನಾವು ಬರೀ ಪುಸ್ತಕಗಳನ್ನು ಓದಿದರೆ ಸಾಲದು, ಶಾಸ್ತ್ರಗಳನ್ನು ಓದಿ ತಿಳಿಯುವುದಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. ನಾವಾಗಿ ಓದಿದರೆ ಏನು ಪ್ರಯೋಜನವಿಲ್ಲ, ಗುರುಗಳ ಕೃಪೆಯಿಂದ ನಾವು ತಿಳಿಯಬೇಕು. ಶ್ರೀಲ ಪ್ರಭುಪಾದರ ಉಪನ್ಯಾಸಗಳನ್ನು, ಪುಸ್ತಕಗಳನ್ನು ಓದಿ ತಿಳಿಯಬೇಕು. ಏಕೆಂದರೆ ಶ್ರೀಲ ಪ್ರಭುಪಾದರು ಅರ್ಥಗಳನ್ನು, ತಾತ್ಪರ್ಯಗಳನ್ನು, ಭಾವಾರ್ಥಗಳನ್ನು ಸ್ಪಷ್ಟವಾಗಿ ವಿವರಿಸಿ ಬರೆದಿದ್ದಾರೆ. ಪ್ರತಿಯೊಂದು ಶ್ಲೋಕದ ಅರ್ಥವನ್ನು ಅನುವಾದಿಸಿದ್ದಲ್ಲದೆ ಭಾವಾರ್ಥಗಳನ್ನು ಕೂಡ, ಶ್ಲೋಕದ ವಿವರಣೆಗಳನ್ನು ಕೂಡ ತುಂಬ ಸ್ಪಷ್ಟವಾಗಿ ನೀಡಿದ್ದಾರೆ. ನಮ್ಮಂತಹ ಮಂದ ಜನರಿಗೆ ಅರ್ಥವಾಗುವಂತೆ ವಿವರಿಸಿದ್ದಾರೆ. ಶ್ರೀಲ ಪ್ರಭುಪಾದರು ಎಷ್ಟೊಂದು ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ, ಭಗವದ್ಗೀತೆ, ಭಾಗವತಂ, ಚೈತನ್ಯ ಚರಿತಾಮೃತ, ಈ ರೀತಿಯಲ್ಲಿ ದೊಡ್ಡ ದೊಡ್ಡದಾದ ವೇದಗಳಿಗೆ ಸಂಬಂಧಪಟ್ಟ ಪುಸ್ತಕಗಳನ್ನು, ಪುರಾಣಗಳನ್ನು ಪ್ರಕಟಿಸಿದ್ದಾರೆ. ಎಷ್ಟೊಂದು ಭಾಷೆಗಳಲ್ಲಿ ಪ್ರಕಟಿಸಿದ್ದಾರೆ. ಇಂತಹ ಪುಸ್ತಕಗಳನ್ನು ನಾವು ಓದಿ ಶ್ರೀಲ ಪ್ರಭುಪಾದರ ಕೃಪೆಯಿಂದ ಜ್ಞಾನವನ್ನು ಪಡೆಯಬೇಕು. ಜ್ಞಾನವನ್ನು ಪಡೆಯುವ ಶಿಷ್ಯನಿಗೆ ಅರ್ಹತೆಗಳಿರಬೇಕು. ಅರ್ಹತೆಗಳನ್ನು ಶ್ರೀಮದ್ ಭಾಗವತದಲ್ಲಿ ಹೇಳಿದೆ. ಅಮಾನ್ಯ ಮತ್ಸರೋ ದಕ್ಷೋ ನಿರ್ಮಮೋ ದೃಢ ಸೌಹೃದ ಅಸತ್ವರೋರ್ಥ ಜಿಜ್ಞಾಸುರ್ ಅನಸೂಯುರ್ ಅಮೋಘವಾಕ್. ಮೊದಲನೆಯದಾಗಿ ಅಮಾನಿ ಅಂದರೆ ಅಹಂಕಾರವಿರಬಾರದು, ಇದು ಶಿಷ್ಯನಾಗಲು ಮೊದಲನೆಯ ಅರ್ಹತೆ ಅಮಾನಿ. ಏಕೆಂದರೆ ಅಹಂಕಾರದಿಂದ ನಾವು ಜ್ಞಾನವನ್ನು ಪಡೆಯಲು ಸಾಧ್ಯವೇ ಇಲ್ಲ. ಆಧ್ಯಾತ್ಮಿಕ ವಿಷಯಗಳನ್ನು ತಿಳಿಯುವುದರ ಮಾತಿರಲಿ, ಭೌತಿಕ ಪ್ರಪಂಚದ ಜ್ಞಾನವನ್ನು ತಿಳಿಯಬೇಕೆಂದರೆ ಕೂಡ ನಾವು ಅಹಂಕಾರದಿಂದ ನಡೆದುಕೊಳ್ಳಬಾರದು. ಇದೇ ಈ ಕಲಿಯುಗದಲ್ಲಿ ಕೆಲವು ವರ್ಷಗಳ ಮುಂಚೆ ಒಂದು ಅಂಗಡಿಯಲ್ಲಿ ಯಾರಾದರೂ ಕೆಲಸಕ್ಕೆ ಸೇರಿದರೆ ಮಾಲೀಕರು ಒಡೆದು ಕೆಲಸವನ್ನು ಹೇಳಿಕೊಡುತ್ತಿದ್ದರು, ಕೆಲಸಗಾರರನ್ನು ಒಡೆದು ಕೆಲಸವನ್ನು ಮಾಡುವುದನ್ನು ಹೇಳಿಕೊಡುತ್ತಿದ್ದರು, ತಪ್ಪು ಮಾಡಿದರೆ ಒಡೆಯುತ್ತಿದ್ದರು. ಆದರೆ ಕೆಲಸವನ್ನು ಕಲಿಯಲು ಕೆಲಸಗಾರರು ಸುಮ್ಮನೆ ಇರುತ್ತಿದ್ದರು. ಶಾಲೆಯಲ್ಲಿಯೂ ಅಷ್ಟೇ, ಅಹಂಕಾರದಿಂದ ಇದ್ದರೆ ಜ್ಞಾನವನ್ನು ಪಡೆಯಲು ಸಾಧ್ಯವೇ ಇಲ್ಲ. ನನಗೆ ಎಲ್ಲವೂ ಗೊತ್ತಿದೆ ಎಂದು ಅಹಂಕಾರದಿಂದ ಇರಬಾರದು. ನಮಗೆ ಏನು ಗೊತ್ತಿದೆ, ನಮ್ಮ ದೇಹದಲ್ಲಿ ಏನು ಆಗುತ್ತಿದೆ ಎಂದೇ ಸರಿಯಾಗಿ ಗೊತ್ತಿಲ್ಲ. ಹೀಗಿರಬೇಕಾದರೆ ಭಗವಂತನನ್ನು ಅವನ ಕಾರ್ಯಗಳನ್ನು ಚಟುವಟಿಕೆಗಳನ್ನು ತಿಳಿಯಲು ಹೇಗೆ ಸಾಧ್ಯ? ಅನಂತವಾದ ಕೃಷ್ಣನನ್ನು ತಿಳಿಯಲು ನಮಗೆ ಸಾಧ್ಯವೇ ಇಲ್ಲ. ಆದ್ದರಿಂದ ಈ ಅಹಂಕಾರವನ್ನು ಬಿಡಬೇಕು. ಈ ಅಹಂಕಾರವಿಲ್ಲದೇ ಇರುವುದು ಮೊದಲನೆಯ ಅರ್ಹತೆ, ಕ್ವಾಲಿಫಿಕೇಶನ್, ಶಿಷ್ಯನಾಗಲು ಕ್ವಾಲಿಫಿಕೇಶನ್, ಅಮಾನಿ. ನಂತರ ಅಮತ್ಸರಹ, ಇದು ಎರಡನೆಯ ಅರ್ಹತೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳನ್ನು ಬಿಡಬೇಕು. ಇದು ಕೂಡ ಒಬ್ಬ ಸರಿಯಾದ ಶಿಷ್ಯನಾಗಲು ಅರ್ಹತೆ, ಅಮತ್ಸರಹ. ನಂತರ ದಕ್ಷ, ದಕ್ಷ ಅಂದರೆ ಎಕ್ಸ್ಪರ್ಟ್, ನಿಪುಣ. ಯಾವುದರಲ್ಲಿ ನಿಪುಣನಾಗಿರಬೇಕು? ಭಗವಂತನ ವಿಜ್ಞಾನವನ್ನು ತಿಳಿಯುವುದರಲ್ಲಿ ನಿಪುಣನಾಗಿರಬೇಕು. ಭಗವಂತನ ವಿಷಯದಲ್ಲಿ ಮಾತ್ರ ಆಸಕ್ತನಾಗಿರಬೇಕು, ಬೇಡದಿರುವ ವಿಷಯಗಳಲ್ಲಿ ಅಲ್ಲ. ಬೇಡದಿರುವ ವಿಷಯಗಳಲ್ಲಿ ನಿಪುಣನಾಗಿದ್ದರೂ ಅದನ್ನು ಭಗವಂತನ ಸೇವೆಗೆ, ಆ ನೈಪುಣ್ಯತೆಯನ್ನು ಉಪಯೋಗಿಸಬೇಕು. ಆಗ ಅದು ಭಗವಂತನ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಾಗುತ್ತದೆ. ಈ ಭೌತಿಕ ಪ್ರಪಂಚದಲ್ಲಿ ಎಷ್ಟೊಂದು ಮಂದಿ ತಮ್ಮ ಟ್ಯಾಲೆಂಟ್ಗಳನ್ನು, ಪ್ರತಿಭೆಗಳನ್ನು ಇಂದಿಗೆ ಇಡೀ ಪ್ರಪಂಚಕ್ಕೆ ತೋರಿಸುತ್ತಿದ್ದಾರೆ. ಭೌತಿಕ ವಸ್ತುಗಳನ್ನು ಸೃಷ್ಟಿಸಲು, ಇಂದ್ರಿಯ ತೃಪ್ತಿಯ ವಸ್ತುಗಳನ್ನು ಸೃಷ್ಟಿಸಲು ತಮ್ಮ ತಮ್ಮ ಟ್ಯಾಲೆಂಟ್ಗಳನ್ನು ತೋರಿಸುತ್ತಿದ್ದಾರೆ. ಆದರೆ ಇಂತಹ ಒಂದು ನೈಪುಣ್ಯವನ್ನು ಭಗವಂತನ ಭಕ್ತನಾಗಲು ತೋರಿಸಬೇಕು. ಆಗಲೇ ನೈಪುಣ್ಯತೆಗೆ ನಿಜವಾದ ಅಂದ, ಬೆಲೆ. ಇಲ್ಲದಿದ್ದರೆ ಏನು ಪ್ರಯೋಜನವಿಲ್ಲ. ಭೌತಿಕ ಪ್ರಪಂಚದ ಜನರು ಮೆಚ್ಚಬಹುದು ನೈಪುಣ್ಯತೆಯನ್ನು. ಈ ಭೌತಿಕ ಪ್ರಪಂಚದಲ್ಲಿರುವವರು ನೈಪುಣ್ಯತೆಯನ್ನು ತೋರಿಸಿದಾಗ ಈ ಭೌತಿಕ ಪ್ರಪಂಚದ ಜನರು ಮಾತ್ರ ಮೆಚ್ಚಬಹುದು. ಈಗ ಏನಾದರೂ ಎಕ್ಸ್ಪರ್ಟ್ ಸ್ಕಿಲ್ಸ್ಗಳನ್ನು ತೋರಿಸಿದಾಗ ಜನರು ಮೆಚ್ಚಬಹುದು. ಶ್ರೀಮದ್ ಭಾಗವತದಲ್ಲಿ ಹೇಳಿದೆ, ಶ್ವವಿಡ್ ವರಾಹೋಷ್ಟ್ರ ಕರೈಹಿ ಸಂಸ್ತುತಃ ಪುರುಷ ಪಶು ನಯತ್ಕರ್ಣ ಪಥೋಪೇತೋ ಜಾತು ನಾಮ ಗದಾಗ್ರಜ. ಎಲ್ಲ ಕೆಟ್ಟವುಗಳಿಂದ, ದುಃಖಗಳಿಂದ ಪಾರು ಮಾಡುವಂತಹ ಕೃಷ್ಣನ ಬಗ್ಗೆ ಕೇಳದೇ ಇರುವವನನ್ನು, ಮಾತನಾಡದೇ ಇರುವವನನ್ನು ಒಂಟೆ, ಹಂದಿ, ನಾಯಿಯಂತಹ ಜನರು ಮೆಚ್ಚಿಕೊಳ್ಳಬಹುದು. ಆದರೆ ಅದರ ಪ್ರಯೋಜನವೇನು? ನೋಡಿ ಭಾಗವತದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದೆ. ಒಂದು ಜಂತುವನ್ನು ಮತ್ತೊಂದು ಜಂತುವು ಹೊಗಳಬಹುದು, ಆದರೆ ಅದರ ಪ್ರಯೋಜನವೇನು? ನಿಜವಾಗಿಯೂ ಯಾರನ್ನು ಒಬ್ಬರು ಹೊಗಳಬೇಕೆಂದರೆ ಭಗವಂತನನ್ನು ಹಾಗೂ ಅವರ ಭಕ್ತರನ್ನು ಹೊಗಳಬೇಕು. ಕೃಷ್ಣ ಭಕ್ತಿ ಇಲ್ಲದವನನ್ನು ಹೊಗಳುವವರನ್ನು ಶಾಸ್ತ್ರವು ಈ ರೀತಿಯಲ್ಲಿ ಸರಿಯಾಗಿ ಬಯ್ಯುತ್ತಿದೆ. ಇದನ್ನು ಕೇಳಲು ನಮಗೆ ಸ್ವಲ್ಪ ಕಷ್ಟವಾಗಿರಬಹುದು, ಆದರೆ ಒಂದು ಬಾರಿ ನಾವು ಯೋಚಿಸಿ ನೋಡಬೇಕು. ಈಗ ಒಂದು ಕಡೆ 10 ಮಂದಿ ಜನರಿದ್ದಾರೆ, ಅದರಲ್ಲಿ 2 ಹುಚ್ಚರು. ಈಗ ಆ 2 ಹುಚ್ಚರು ನಮ್ಮನ್ನು ಹೊಗಳಿದರೆ ಆ ಹೊಗಳಿಕೆಗೆ ಏನಾದರೂ ಬೆಲೆ ಇದೆಯೇ? ನೀವೇ ಯೋಚಿಸಿ. ಹುಚ್ಚನು ಹೇಳಬಹುದು, ನೀನು ಚಂದದ ಮನುಷ್ಯ, ನೀನು ಈ ಭೂಮಂಡಲದ ರಾಜ, ನೀನೇ ಹೀರೋ, ಈ ರೀತಿಯಲ್ಲಿ 2 ತಲೆ ಕಟ್ಟಿರುವವರು ಹೇಳಬಹುದು. ಆದರೆ ಹುಚ್ಚರ ಹೊಗಳಿಕೆಯಿಂದ ನಮಗೆ ಏನು ಪ್ರಯೋಜನವಿಲ್ಲ. ಇದೇ ರೀತಿಯಲ್ಲಿ ಒಬ್ಬನ ಎಕ್ಸ್ಪರ್ಟ್ತನವನ್ನು, ನೈಪುಣ್ಯತೆಯನ್ನು ಭೌತಿಕ ಪ್ರಪಂಚದಲ್ಲಿ ತೋರಿಸಿದಾಗ ಒಂಟೆ, ನಾಯಿ ಹಾಗೂ ಹಂದಿಗಳಂಥವರಿಂದ ಮೆಚ್ಚಲ್ಪಡಬಹುದು, ಆದರೆ ಅದರಿಂದ ಪ್ರಯೋಜನವೇನು? ಆದರೆ ಅದೇ ನೈಪುಣ್ಯತೆಯನ್ನು ಭಗವಂತನಿಗಾಗಿ ತೋರಿಸಿದಾಗ ಪರಮಹಂಸರಾದ ಕೃಷ್ಣ ಭಕ್ತರು ಮೆಚ್ಚುತ್ತಾರೆ. ನಮ್ಮನ್ನು ಯಾರಾದರೂ ಮೆಚ್ಚಿಕೊಳ್ಳಬೇಕು, ಹೊಗಳಬೇಕು ಎಂದು ನಮ್ಮಲ್ಲಿ ಅನೇಕ ಮಂದಿಗೆ ಆಸೆ ಇರುತ್ತದೆ. ಇಂತಹ ಆಸೆಯನ್ನು ಕೂಡ ನಾವು ಕೃಷ್ಣ ಪ್ರಜ್ಞೆಗೆ ವರ್ಗಾಯಿಸಬಹುದು. ಈ ಕೃಷ್ಣ ಭಕ್ತಿಯ ಸೌಂದರ್ಯವೇನೆಂದರೆ ನಮ್ಮನ್ನು ಯಾರಾದರೂ ಮೆಚ್ಚಿಕೊಳ್ಳಬೇಕು, ಹೊಗಳಬೇಕು ಎಂಬುವ ಸ್ವಭಾವವನ್ನು ಕೂಡ ಕೃಷ್ಣ ಪ್ರಜ್ಞೆಗೆ ವರ್ಗಾಯಿಸಬಹುದು. ನೋಡಿ, ನಮ್ಮನ್ನು ಮೆಚ್ಚುವವರು ಅತಿ ಉತ್ತಮವಾದ ಸ್ಥಾನದಲ್ಲಿರಬೇಕು ಎಂದು ಆಸೆ ಪಡುವುದು ಬುದ್ಧಿವಂತರ ಲಕ್ಷಣ. ಈಗ ನಮ್ಮನ್ನು ಒಬ್ಬ MLA ಮೆಚ್ಚಿಕೊಳ್ಳುತ್ತಾನೆ, ಇದು ಒಂದು ಹಂತದ ಸಂತೋಷ. ಈಗ ಯಾರಿಗಾದರೂ ಆಸೆ ಆಗಬಹುದು, ನನ್ನನ್ನು MLAಗಿಂತ ಚೀಫ್ ಮಿನಿಸ್ಟರ್ ಮೆಚ್ಚಿಕೊಂಡಿದ್ದರೆ ತುಂಬ ತುಂಬ ಚೆನ್ನಾಗಿರುತ್ತಿತ್ತು. ಈ ರೀತಿಯಲ್ಲಿ ಕೂಡ ಯಾರಿಗಾದರೂ ಆಸೆ ಬರಬಹುದು. ಇದು ಇನ್ನೂ ಉನ್ನತವಾದ ಆಸೆ. ಈಗ ಇದಕ್ಕಿಂತ ಒಂದು ಉನ್ನತವಾದ ಆಸೆ ಏನೆಂದರೆ, ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿ ನನ್ನನ್ನು ಮೆಚ್ಚಿಕೊಂಡಿದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತಿತ್ತು. ಇಡೀ ದೇಶವನ್ನು ಆಳುತ್ತಿರುವಂತಹ ಪ್ರಧಾನಮಂತ್ರಿ ನನ್ನನ್ನು ಮೆಚ್ಚಿಕೊಂಡಿದ್ದರೆ ಇನ್ನೂ ಚೆನ್ನಾಗಿರುತ್ತಿತ್ತು. ಪ್ರಧಾನಮಂತ್ರಿ ನನ್ನನ್ನು ಭೇಷ್ ಭೇಷ್ ಎಂದು ಹೇಳಬೇಕಾಗಿತ್ತು, ಆಗ ಇನ್ನೂ ಚೆನ್ನಾಗಿರುತ್ತಿತ್ತು. ಈಗ ಇದು ಇನ್ನೂ ಉನ್ನತವಾದ ಆಸೆ. ಆದರೆ ಇದಕ್ಕಿಂತ ಒಂದು ಉನ್ನತವಾದ ಆಸೆ ಇದ್ದರೆ ಬುದ್ಧಿವಂತನು ಪ್ರಯತ್ನಿಸುತ್ತಾನೆ, ಖಂಡಿತವಾಗಿಯೂ ಪ್ರಯತ್ನಿಸುತ್ತಾನೆ. ಇಡೀ ಬ್ರಹ್ಮಾಂಡಗಳನ್ನು, ಸೃಷ್ಟಿಯನ್ನು ಆಳುತ್ತಿರುವಂತಹ ಭಗವಂತನು ಮೆಚ್ಚಿಕೊಂಡರೆ ಅದು ಇನ್ನೂ ಉನ್ನತವಾದ ಆಸೆ, ಪರಮೋನ್ನತವಾದ ಆಸೆ. ಭಗವಂತನ ಸೇವಕರು ಹಾಗೂ ಭಗವಂತನು ಮೆಚ್ಚಿಕೊಂಡರೆ ಅದಕ್ಕಿಂತ ಮತ್ತೊಂದು ಉನ್ನತವಾದದ್ದು ಇನ್ನು ಯಾವುದೂ ಇಲ್ಲ. ಇದನ್ನು ನಾವು ತಿಳಿದುಕೊಂಡು ನಮ್ಮನ್ನು ಯಾರಾದರೂ ಮೆಚ್ಚಿಕೊಳ್ಳಬೇಕು ಎಂಬುವ ಆಸೆಯನ್ನು ಭಗವಂತನಿಗೆ ಹಾಗೂ ಅವನ ಭಕ್ತರಿಗೆ ಸೇವೆ ಮಾಡಿ ಪೂರೈಸಿಕೊಳ್ಳಬೇಕು. ನೋಡಿ, ಇದು ಕೃಷ್ಣ ಭಕ್ತಿಯ ವೈಶಿಷ್ಟ್ಯತೆ. ಕೃಷ್ಣ ಭಕ್ತರನ್ನು ಪರಮಹಂಸರು ಎಂದು ಕರೆಯುತ್ತೇವೆ. ಏಕೆಂದರೆ ಹಂಸವು ಸ್ವಾನ್ ನೀರನ್ನು ಹಾಗೂ ಹಾಲನ್ನು ಬೆರಕೆ ಮಾಡಿಕೊಟ್ಟಾಗ, ಮಿಕ್ಸ್ ಮಾಡಿಕೊಟ್ಟಾಗ ಬರೀ ಹಾಲನ್ನು ಮಾತ್ರ ಕುಡಿದು ನೀರನ್ನು ಹಾಗೆ ಬಿಟ್ಟು ಬಿಡುತ್ತದೆ. ಈ ಶಕ್ತಿ ಒಂದು ಹಂಸಕ್ಕೆ ಮಾತ್ರವಿದೆ, ಸ್ವಾನ್. ಇದೇ ರೀತಿಯಲ್ಲಿ ಒಂದು ಹಂಸದ ರೀತಿಯಲ್ಲಿ ಕೃಷ್ಣ ಭಕ್ತನು ಎಲ್ಲವನ್ನು ಕೃಷ್ಣನ ಸೇವೆಗಾಗಿ ಉಪಯೋಗಿಸುತ್ತಾನೆ. ಕೆಟ್ಟದ್ದನ್ನೆಲ್ಲ ಬಿಟ್ಟು ಪ್ರತಿಯೊಂದು ಒಳ್ಳೆಯದನ್ನು, ಅವಕಾಶಗಳನ್ನು ಬರೀ ಕೃಷ್ಣನ ಚರಣ ಕಮಲಗಳ ಸೇವೆಗಾಗಿ ಉಪಯೋಗಿಸುತ್ತಾನೆ. ಆದ್ದರಿಂದಲೇ ಕೃಷ್ಣ ಭಕ್ತರನ್ನು ಪರಮಹಂಸರು ಎಂದು ಕರೆಯುತ್ತೇವೆ. ಇಂತಹ ಪರಮಹಂಸರಿಂದ ನೈಪುಣ್ಯತೆಯು ಹೊಗಳಲ್ಪಡಬೇಕು. ಹುಚ್ಚರಿಂದ ಅಲ್ಲ, ಬುದ್ಧಿವಂತರಿಂದ ಹೊಗಳಲ್ಪಡಬೇಕು. ನಮ್ಮ ಕೆಲಸಗಳು ಬುದ್ಧಿವಂತರಿಂದ ಹೊಗಳಲ್ಪಡಬೇಕು, ಗುರುಗಳಿಂದ ಹೊಗಳಲ್ಪಡಬೇಕು. ನಾವು ಎಕ್ಸ್ಪರ್ಟ್ ಆಗಿರಬಹುದು, ತಪ್ಪಿಲ್ಲ. ಆದರೆ ನಮ್ಮ ಎಕ್ಸ್ಪರ್ಟ್ತನವನ್ನು ಗುರುಗಳ ಸೇವೆಗಾಗಿ ಉಪಯೋಗಿಸಬೇಕು, ಕೃಷ್ಣನಿಗಾಗಿ ಉಪಯೋಗಿಸಬೇಕು. ಆದ್ದರಿಂದ ಈ ಎಕ್ಸ್ಪರ್ಟ್ ದಕ್ಷ ಎಂಬುದು ಒಬ್ಬ ಪರ್ಫೆಕ್ಟ್ ಡಿಸೈಪಲ್ ಆಗಲು, ಸರಿಯಾದ ಶಿಷ್ಯನಾಗಲು ಅದೊಂದು ಅರ್ಹತೆ. ನಂತರ ನಿರ್ಮಮಃ, ನಿರ್ಮಮಃ ಎಂಬುವುದು ಕೂಡ ಒಂದು ಅರ್ಹತೆ. ಮಮಃ ಎನ್ನುವ ಪ್ರಜ್ಞೆಯಲ್ಲಿ ನಾವಿರಬಾರದು, ನಿರ್ಮಮಃ ಎಂಬುವ ಪ್ರಜ್ಞೆಯಲ್ಲಿ ಇರಬೇಕು. ಅಂದರೆ ನನ್ನ ಎಂಬುವ ಪ್ರಜ್ಞೆಯಲ್ಲಿರದೆ ನನ್ನದು ಯಾವುದೂ ಇಲ್ಲ ಎಂಬುವ ಪ್ರಜ್ಞೆಗೆ ಬರಬೇಕು. ಇದು ಮತ್ತೊಂದು ಅರ್ಹತೆ. ಇಂದಿಗೆ ಜನರಿಗೆ ಎಷ್ಟೇ ಆಸ್ತಿ ಅಂತಸ್ತುಗಳು ಇದ್ದರೂ ಇನ್ನೂ ನನ್ನದಾಗಬೇಕು ಎಂದು ಪ್ರಯತ್ನಿಸುತ್ತಲೇ ಇರುತ್ತಾರೆ. ಉದಾಹರಣೆಗೆ ನಾವು ರಾಜಕಾರಣಿಯ ವ್ಯಕ್ತಿಗಳನ್ನು ನೋಡಬಹುದು. ಎಷ್ಟೊಂದು ಕೋಟಿ ಕೋಟಿ ಲೆಕ್ಕಗಳಲ್ಲಿ ಅನೇಕ ಮಂದಿ ದೋಚುತ್ತಾರೆ. ಪ್ರತಿದಿನವೂ 3 ಹೊತ್ತು 1,000 ರೂಪಾಯಿಯ ನೋಟುಗಳನ್ನು ತಿಂದರೂ ಇಡೀ ಜೀವನದಲ್ಲಿ ನೋಟುಗಳು ಮುಗಿಯುವುದೇ ಇಲ್ಲ. ಅವರ ಎಲ್ಲ ಕುಟುಂಬದವರು ಒಂದಾಗಿ ಕುಳಿತುಕೊಂಡು 1,000 ರೂಪಾಯಿಗಳ ನೋಟುಗಳನ್ನೇ ಇಡೀ ಜೀವನವೆಲ್ಲ ತಿನ್ನುತ್ತಾ ಇದ್ದರೂ ನೋಟುಗಳು ಖಾಲಿ ಆಗುವುದೇ ಇಲ್ಲ. ಅಷ್ಟೊಂದು ಇರುತ್ತವೆ ದುಡ್ಡುಗಳು ಅವರ ಬಳಿ. ಆದರೂ ಇನ್ನೂ ಇನ್ನೂ ನನ್ನದಾಗಬೇಕು ಎಂದು ಪ್ರಯತ್ನ ಮಾಡುತ್ತಲೇ ಇರುತ್ತಾರೆ. ನೋಡಿ, ನಾವು ಪ್ರತಿಯೊಂದನ್ನು ಎಂಜಾಯ್ ಮಾಡಲು ಪ್ರಯತ್ನಿಸುತ್ತಿದ್ದೇವೆ, ಪ್ರತಿಯೊಂದನ್ನು ನಾನೇ ಅನುಭವಿಸಬೇಕು ಎಂದು ಪ್ರಯತ್ನಿಸುತ್ತಿದ್ದೇವೆ. ಈಗ ಇದೇ ನಮಗೆ ಇರುವ ವ್ಯಾಧಿ. ವಾಸ್ತವವಾಗಿ ನಾವು ಎಂಜಾಯ್ ಮಾಡಲು ಸಾಧ್ಯವಿಲ್ಲ, ಅನುಭವಿಸಲು ಸಾಧ್ಯವಿಲ್ಲ. ಏಕೆಂದರೆ ನಾವು ಪುರುಷರಲ್ಲ, ನಾವು ಪ್ರಕೃತಿ. ಪುರುಷ ಅಂದರೆ ಅನುಭವಿಸುವವನು, ಪ್ರಕೃತಿ ಅಂದರೆ ಅನುಭವಿಸಲ್ಪಡುವವನು. ಪುರುಷ ಅಂದರೆ ಎಂಜಾಯರ್, ಪ್ರಕೃತಿ ಬಂದು ಎಂಜಾಯ್ಡ್. ನಾವು ಪ್ರಕೃತಿಯಾದ್ದರಿಂದ ಎಂಜಾಯ್ಡ್. ಮತ್ತೆ ಪುರುಷನು ಭಗವಂತನು, ನಾವಲ್ಲ. ಭಗವಂತನೊಬ್ಬನನ್ನು ಬಿಟ್ಟರೆ ಬೇರೆ ಯಾರು ಪುರುಷರಲ್ಲ. ಅರ್ಜುನನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ. ನೋಡಿ, ಪುರುಷಂ ಶಾಶ್ವತಂ ದಿವ್ಯಂ ಎಂದು ಹೇಳುತ್ತಾನೆ ಕೃಷ್ಣನೇ. ನೀನು ಪರಂ ಬ್ರಹ್ಮನು, ಬ್ರಹ್ಮ ಅಂದರೆ ಆತ್ಮ, ನಾವು ಜೀವಾತ್ಮಂದಿರು. ಆದರೆ ಅರ್ಜುನನು ಇಲ್ಲಿ ಕೃಷ್ಣನಿಗೆ ಪರಂ ಬ್ರಹ್ಮನ್ ಎಂದು ಹೇಳುತ್ತಿದ್ದಾನೆ, ಅಂದರೆ ಪರಮಾತ್ಮ ಎಂದು ಹೇಳುತ್ತಿದ್ದಾನೆ. ಅಂದರೆ ನಮ್ಮ ಹಾಗೆ ಜೀವಾತ್ಮರ ಹಾಗೆ ಭಗವಂತನು ಅಲ್ಲ ಎಂದು ಅವನನ್ನು ಪರಮಾತ್ಮ ಎಂದು ಹೇಳುತ್ತಿದ್ದಾನೆ. ನಂತರ ಪರಂ ಧಾಮ, ಕೃಷ್ಣನೇ ಎಲ್ಲರಿಗೂ ಅಂತಿಮ ನಿವಾಸ ಸ್ಥಾನ. ನಂತರ ಪವಿತ್ರಂ ಪರಮಂ ಭವಾನ್, ಕೃಷ್ಣ ನೀನೇ ಪರಮ ಪವಿತ್ರವಾದ ಪರಮ ಸತ್ಯವು, ದ ಪ್ಯೂರೆಸ್ಟ್. ಈ ರೀತಿಯಲ್ಲಿ ಹೇಳುತ್ತಾನೆ ಅರ್ಜುನನು. ಎಲ್ಲರಿಗಿಂತಲೂ ಪರಮ ಪವಿತ್ರನು ಭಗವಂತನು, ಅವನಿಗಿಂತ ಮತ್ತೊಬ್ಬ ಪವಿತ್ರನೇ ಇಲ್ಲ. ಈಗ ನಮಗೆ ಪ್ರಶ್ನೆ ಬರಬಹುದು, ಕೃಷ್ಣ ಭಕ್ತರು ಕೂಡ ಕೃಷ್ಣನಷ್ಟು ಪವಿತ್ರರಲ್ಲವೇ? ಇದಕ್ಕೆ ಉತ್ತರ, ಕೃಷ್ಣ ಭಕ್ತರು ಕೂಡ ಕೃಷ್ಣನಷ್ಟೇ ಪವಿತ್ರರು. ಏಕೆಂದರೆ ಕೃಷ್ಣ ಭಕ್ತರು ಕೃಷ್ಣನ ಚರಣ ಕಮಲಗಳನ್ನು ಹಿಡಿದಿರುವುದರ ಕಾರಣದಿಂದ ಕೃಷ್ಣ ಭಕ್ತರು ಕೂಡ ಪವಿತ್ರರೇ. ಶ್ರೀಲ ಪ್ರಭುಪಾದರು ಇದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಒಂದು ಕಬ್ಬಿಣದ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಒಂದು ಬೆಂಕಿಯಲ್ಲಿ ಒಂದೇ ಸಮನೆ ಕಬ್ಬಿಣವನ್ನು ಇಟ್ಟು ಸುಟ್ಟಾಗ ಆ ಕಬ್ಬಿಣವು ಸುಟ್ಟು ಹಾಕುವಂತಹ ಕೆಂಪು ಕಬ್ಬಿಣವು ಆದಾಗ ಆ ಕಬ್ಬಿಣವು ಕೂಡ ಬೆಂಕಿಯೇ ಆಗುತ್ತದೆ. ಐರನ್ ರಾಡ್ ಅದು ಕೂಡ ಈಗ ಬೆಂಕಿ ಆಗುತ್ತದೆ. ಯಾವುದನ್ನೇ ಈಗ ಮುಟ್ಟಿದರೂ ಬೆಂಕಿ ಸುಡುವಂತೆಯೇ ಈ ಕಬ್ಬಿಣವು ಕೂಡ ಸುಟ್ಟು ಭಸ್ಮ ಮಾಡುತ್ತದೆ. ಮತ್ತೊಂದು ಉದಾಹರಣೆಯನ್ನು ಕೂಡ ಶ್ರೀಲ ಪ್ರಭುಪಾದರು ಹೇಳುತ್ತಾರೆ. ಒಂದು ಕಾಪರ್ ವೈರ್ ಇದೆ, ತಂತಿ, ತಾಮ್ರದ ತಂತಿ, ಅದನ್ನು ಎಲೆಕ್ಟ್ರಿಸಿಟಿಗೆ ಸಂಪರ್ಕವನ್ನು ನೀಡಿದರೆ, ಕನೆಕ್ಷನ್ ಕೊಟ್ಟರೆ ಅದು ಕೂಡ ಎಲೆಕ್ಟ್ರಿಕ್ ವೈರ್ ಆಗುತ್ತದೆ. ಬರೀ ತಾಮ್ರದ ತಂತಿ ಅಲ್ಲ, ಈಗ ಎಲೆಕ್ಟ್ರಿಕ್ ವೈರ್, ಈಗ ಶಾಕ್ ಹೊಡೆಯುತ್ತದೆ ಈಗ ಮುಟ್ಟಿದರೆ. ಇದೇ ರೀತಿಯಲ್ಲಿ ಪರಮ ಪವಿತ್ರನಾದ ಭಗವಂತನ ಸಂಪರ್ಕದಲ್ಲಿ ಯಾರು ಸದಾ ಇರುತ್ತಾರೋ ಅವರು ಕೂಡ ಪರಮ ಪವಿತ್ರರೇ ಆಗಿರುತ್ತಾರೆ. ಆದ್ದರಿಂದ ಕೃಷ್ಣನು ಮಾತ್ರ ಪವಿತ್ರನಲ್ಲ, ಅವನ ಹಾಗೆ ಅವನ ಪರಮ ಭಕ್ತರು ಕೂಡ ಪವಿತ್ರರೇ. ಈಗ ಅರ್ಜುನನು ಪರಮಂ ಪವಿತ್ರಂ ಭವಾನ್ ಎಂದು ಹೇಳಿದ ನಂತರ ಪುರುಷಂ ಶಾಶ್ವತಂ ದಿವ್ಯಂ ಎಂದು ಹೇಳುತ್ತಾನೆ. ನೋಡಿ, ಕೃಷ್ಣನನ್ನು ಪುರುಷ ಎಂದು ಹೇಳುತ್ತಿದ್ದಾನೆ. ಅದು ಎಂತಹ ಪುರುಷ? ಶಾಶ್ವತವಾದ ಹಾಗೂ ದಿವ್ಯವಾದ ಪುರುಷನು. ಪುರುಷಂ ಶಾಶ್ವತಂ ದಿವ್ಯಂ ಎಂದು ಹೇಳುತ್ತಾನೆ. ಆದ್ದರಿಂದ ನಿಜವಾದ ಪುರುಷನು ಕೃಷ್ಣನೊಬ್ಬನೇ. ನಾವು ಪುರುಷನ ಸ್ಥಾನವನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದೇವೆ, ಪುರುಷನಾಗಲು ಆರ್ಟಿಫಿಷಿಯಲ್ ಮೆಥಡಲ್ಲಿ ಪ್ರಯತ್ನಿಸುತ್ತಿದ್ದೇವೆ, ಆದರೆ ಇದು ಸಾಧ್ಯವಿಲ್ಲ. ಶ್ರೀಲ ಪ್ರಭುಪಾದರು ಒಂದು ಉದಾಹರಣೆಯನ್ನು ಕೊಡುತ್ತಾರೆ. ಒಬ್ಬಳು ಹೆಂಗಸು ವೆಸ್ಟರ್ನ್ ಕಂಟ್ರಿಗಳಲ್ಲಿ, ಪಾಶ್ಚಾತ್ಯ ದೇಶಗಳಲ್ಲಿ ಪ್ಯಾಂಟ್ ಹಾಗೂ ಶರ್ಟ್ ಹಾಕಿಕೊಳ್ಳುತ್ತಾಳೆ. ಆದರೆ ಈ ರೀತಿಯಲ್ಲಿ ಹಾಕಿಕೊಂಡ ಮಾತ್ರಕ್ಕೆ, ಬಟ್ಟೆ ಮಾರ್ಪಡಿಸಿದ ಮಾತ್ರಕ್ಕೆ ಗಂಡಸಾಗಲು ಸಾಧ್ಯವಿಲ್ಲ. ಈಗಿನ ಕಾಲದಲ್ಲಿ ಬರೀ ಪಾಶ್ಚಾತ್ಯ ದೇಶಗಳಲ್ಲಿ ಅಲ್ಲ, ಈ ಭಾರತ ಭೂಮಿಯಲ್ಲಿ ಕೂಡ ಇದೇ ಗತಿ. ಎಲ್ಲರೂ ಅಸಹ್ಯವಾಗಿ ವಸ್ತ್ರವನ್ನು ಧರಿಸಿರುವುದು, ಪುರುಷರಂತೆ ವಸ್ತ್ರಗಳನ್ನು ಧರಿಸುವುದು, ಇಂದಿಗೆ ಇದು ಸಹಜವಾಗಿದೆ. ಶ್ರೀಲ ಪ್ರಭುಪಾದರು ಏನು ಹೇಳುತ್ತಾರೆ ಅಂದರೆ, ಈ ರೀತಿಯಲ್ಲಿ ಹೆಂಗಸರು ಪ್ಯಾಂಟ್ ಶರ್ಟ್ ಹಾಕಿಕೊಂಡ ಮಾತ್ರಕ್ಕೆ ಅವರು ಪುರುಷರು ಆಗಿಬಿಡುವುದಿಲ್ಲ. ಇದೇ ರೀತಿಯಲ್ಲಿ ನಾವು ಕೂಡ ಜೀವಾತ್ಮಂದಿರು ಅನುಭವಿಸಲು ಪ್ರಯತ್ನಿಸಿದ ಮಾತ್ರಕ್ಕೆ ಪುರುಷರಾಗುವುದಿಲ್ಲ. ಇಡೀ ಸೃಷ್ಟಿಗೆ ಒಬ್ಬನೇ ಪುರುಷನು, ಎಂಜಾಯ್ ಮಾಡುವವನು ಒಬ್ಬನೇ. ಈಗ ನಮಗೆ ಒಂದು ಪ್ರಶ್ನೆ ಬರಬಹುದು, ಕೃಷ್ಣನು ಮಾತ್ರ ಅನುಭವಿಸುವವನು, ನಾವು ಅನುಭವಿಸಲ್ಪಡುತ್ತೇವೆ, ಹೀಗಾದರೆ ನಮಗೆ ಸುಖಗಳನ್ನು ಅನುಭವಿಸಲು ಸಾಧ್ಯವಾಗುವುದಿಲ್ಲವೇ? ಈ ರೀತಿಯಲ್ಲಿ ಪ್ರಶ್ನೆ ಬರಬಹುದು. ಇದಕ್ಕೆ ಆಚಾರ್ಯರು ಒಂದು ಸುಂದರವಾದ ಉದಾಹರಣೆಯನ್ನು ಕೊಟ್ಟಿದ್ದಾರೆ, ನಮಗೆ ಸುಲಭವಾಗಿ ಅರ್ಥವಾಗುವಂತಹ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಈಗ ಒಬ್ಬ ಗಂಡನು ತನ್ನ ಹೆಂಡತಿಯನ್ನು ಅನುಭವಿಸುತ್ತಾನೆ, ಕಾಮಿಸುತ್ತಾನೆ. ಆಗ ಬರೀ ಗಂಡನಿಗೆ ಮಾತ್ರ ಸಂತೋಷವಾಗುವುದಿಲ್ಲ, ಹೆಣ್ಣಿಗೆ ಕೂಡ, ಅಂದರೆ ಅನುಭವಿಸಲ್ಪಡುವಂತಹ ಸ್ತ್ರೀಗೆ ಕೂಡ ತುಂಬಾ ಸುಖವು ಸಿಗುತ್ತದೆ. ಈ ರೀತಿಯಲ್ಲಿ ನಮ್ಮಂತಹ ಬದ್ಧಾತ್ಮರಿಗೆ ಅರ್ಥವಾಗುವಂತೆ ಆಚಾರ್ಯರು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಕೃಷ್ಣನು ನಮ್ಮನ್ನು ಅನುಭವಿಸಿದಾಗ ನಾವು ಅನುಭವಿಸಲ್ಪಡುವವರಾದ್ದರಿಂದ ನಮಗೆ ಕೂಡ ಸುಖವು ಸಿಗುತ್ತದೆ. ವಾಸ್ತವವಾಗಿ ಭಗವಂತನ ಲೋಕದಲ್ಲಿ ಕಾಮ ಎಂಬುದೇ ಇಲ್ಲ, ಏಕೆಂದರೆ ಕಾಮಸುಖವು ತುಚ್ಛವಾದದ್ದು, ಅಸಹ್ಯವಾದದ್ದು. ಇದನ್ನು ಶ್ರೀ ರಾಮಾನುಜಾಚಾರ್ಯರ ಗುರುಗಳಾದ ಯಾಮನಾಚಾರ್ಯರು ಕೂಡ ವ್ಯಕ್ತಪಡಿಸುತ್ತಾರೆ. ಈಗ ಈ ಪುರುಷನಾಗಲು ನಮಗೆ ಸಾಧ್ಯವೇ ಇಲ್ಲ. ಆದ್ದರಿಂದ ಮಮ ಅಥವಾ ಒಡೆತನದ ಪ್ರಜ್ಞೆಯನ್ನು ಬಿಟ್ಟು ಪ್ರತಿಯೊಂದನ್ನು ಭಗವಂತನ ಸೇವೆಗೆ ಅರ್ಪಿಸಬೇಕು, ನಿರ್ಮಮ ಎಂಬ ಪ್ರಜ್ಞೆಗೆ ಬರಬೇಕು. ನಿರ್ಮಮ ಪ್ರಜ್ಞೆಗೆ ಬಂದ ಕೂಡಲೇ ನನಗೆ ಯಾವ ಸುಖಗಳು ಸಿಗುವುದಿಲ್ಲ ಎಂದು ಯೋಚಿಸುವ ಅವಶ್ಯಕತೆಯೇ ಇಲ್ಲ. ಈಗ ಒಂದು ರುಚಿ ರುಚಿಯಾದ ತಿನ್ನುವ ಪದಾರ್ಥವನ್ನು ಮಾಡುತ್ತೇವೆ, ಅಡಿಗೆ ಮಾಡುತ್ತೇವೆ, ಭಗವಂತನಿಗೆ ಅರ್ಪಿಸುತ್ತೇವೆ, ನಂತರ ನೈವೇದ್ಯ ಮಾಡುತ್ತೇವೆ. ಆದರೆ ಅದನ್ನು ಭಗವಂತನು ತಿಂದು ನಮಗೆ ಮತ್ತೆ ಕೊಡುತ್ತಾನೆ, ಅವನ ಪ್ರಸಾದವನ್ನು ನಮಗೆ ನೀಡುತ್ತಾನೆ. ಇದೇ ಭಗವಂತನ ಅಪಾರ ಕರುಣೆ. ಈ ಪ್ರಸಾದದ ಸೇವನೆಯಿಂದ ನಮಗೂ ತಾನಾಗಿಯೇ ನಾಲಿಗೆ ರುಚಿ ಸಿಗುತ್ತದೆ. ಇದೇ ರೀತಿಯಲ್ಲಿ ಭಗವಂತನ ಎಲ್ಲಾ ಸೇವೆಗಳಲ್ಲಿ ನಮಗೆ ಆಧ್ಯಾತ್ಮಿಕ ಸುಖಗಳು ಸಿಗುತ್ತವೆ, ಟ್ರಾನ್ಸೆಂಡೆಂಟಲ್ ಬ್ಲಿಸ್, ಪರಮಾನಂದವು ಸಿಗುತ್ತದೆ. ಆದ್ದರಿಂದ ನಾವು ಯಾವ ಯೋಚನೆಗಳನ್ನು ಮಾಡದೆ ಈ ನಿರ್ಮಮ ಎಂಬ ಪ್ರಜ್ಞೆಗೆ ಬರಬೇಕು. ನಾನು ಒಡೆಯ ನಲ್ಲ, ಭಗವಂತನೇ ಎಲ್ಲದಕ್ಕೂ ಒಡೆಯ ಎಂಬ ಪ್ರಜ್ಞೆಗೆ ಬರಬೇಕು. ಇದು ಕೂಡ ಒಂದು ಅರ್ಹತೆ, ಶಿಷ್ಯನಾಗಲು ಅರ್ಹತೆ. ನಂತರ ಅಮಾನ್ಯ ಮತ್ಸರೋ ದಕ್ಷೋ ನಿರ್ಮಮೋ ದೃಢ ಸೌಹೃದ. ದೃಢ ಸೌಹೃದ, ದೃಢ ಸೌಹೃದ ಅಂದರೆ ಗುರುಗಳನ್ನು ಪ್ರೀತಿಸುವುದರಲ್ಲಿ ದೃಢನಾಗಿರಬೇಕು. ನಂಬಿಕೆ, ವಿಶ್ವಾಸ, ಸ್ನೇಹತನದಿಂದ, ಪ್ರೀತಿಯಿಂದ ಗುರುಗಳೊಡನೆ ಇರುವುದು, ನಡೆದುಕೊಳ್ಳುವುದು. ಏಕೆಂದರೆ ಗುರುಗಳು ನಮ್ಮ ಅಜ್ಞಾನವೆಂಬ ಕತ್ತಲೆಯ ಬಾವಿಯಿಂದ ನಮ್ಮನ್ನು ಕಾಪಾಡುತ್ತಾರೆ. ಅಂತಹ ಗುರುಗಳು ನಮ್ಮ ಬಾಳಿನಲ್ಲಿ ಪರಮ ಸ್ನೇಹಿತನಾಗಿ ಮಾಡಿಕೊಳ್ಳಬೇಕು. ನಮಗೆ ಗುರುಗಳೇ ತಂದೆ, ತಾಯಿ, ಸ್ನೇಹಿತ, ಹಿತಕಾರಿ ಎಲ್ಲ. ವಾಸ್ತವವಾಗಿ ಈ ಪ್ರಪಂಚದಲ್ಲಿ ಗುರುಗಳನ್ನು ಬಿಟ್ಟರೆ ನಮಗೆ ಯಾರು ಇಂದಿನವರೆಗೆ ನಿಜವಾದ ಪ್ರೀತಿ ತೋರಿಸಿದ್ದೇ ಇಲ್ಲ. ತಂದೆ ತಾಯಿಯಂದಿರು ತೋರಿಸಲಿಲ್ಲವೇ ಎಂದು ಯಾರಾದರೂ ಈಗ ಕೇಳಬಹುದು. ಭೌತಿಕ ಪ್ರಪಂಚದ ತಂದೆ ತಾಯಿಯಂದಿರು ಕೆಲವು ವರ್ಷಗಳು ಪ್ರೀತಿಯನ್ನು ತೋರಿಸಬಹುದು, ಪ್ರೀತಿಯಿಂದ ಬೆಳೆಸಿರಬಹುದು. ಆದರೆ ಶಾಶ್ವತವಾಗಿ ಅಂತ್ಯವಿಲ್ಲದ ಸುಖವನ್ನು ಕೊಡಲು ಒಬ್ಬರಿಗೆ ಮಾತ್ರ ಸಾಧ್ಯ, ಅವರೇ ಗುರುಗಳು. ಇಂತಹ ಗುರುಗಳಿಗೆ ನಾವು ಎಷ್ಟೊಂದು ಋಣಪಟ್ಟಿದ್ದೇವೆ. ಶ್ರೀ ಚೈತನ್ಯ ಚರಿತಾಮೃತದಲ್ಲಿ ಹೀಗೆ ಹೇಳಿದೆ, ಬ್ರಹ್ಮಾಂಡ ಭ್ರಮಿತೆ ಕೋನ ಭಾಗ್ಯವಾನ್ ಜೀವ ಗುರು ಕೃಷ್ಣ ಪ್ರಸಾದೆ ಪಾಯ ಭಕ್ತಿ ಲತಾ ಬೀಜ. ಕರ್ಮಕ್ಕನುಸಾರವಾಗಿ ಎಲ್ಲಾ ಜೀವರಾಶಿಗಳು ಇಡೀ ಬ್ರಹ್ಮಾಂಡವನ್ನು ನರಳುತ್ತಾ ನರಳುತ್ತಾ ಸುತ್ತುತ್ತಿವೆ. ಕೆಲವರು ಮೇಲಿನ ಲೋಕಕ್ಕೆ ಹೋಗುತ್ತಾರೆ, ಕೆಲವರು ಕೆಳಗಿನ ಲೋಕಗಳಿಗೆ ಹೋಗುತ್ತಾರೆ. ಈ ರೀತಿಯಲ್ಲಿ ಸುತ್ತುತ್ತಿರುವ ಅನಂತ ಕೋಟಿ ಜೀವರಾಶಿಗಳಲ್ಲಿ ತುಂಬಾ ಅದೃಷ್ಟವಂತನಿಗೆ ಮಾತ್ರ ಅಧಿಕೃತವಾದ ಗುರುವಿನ ಸಂಪರ್ಕವು ಕೃಷ್ಣನ ಕೃಪೆಯಿಂದ ದೊರೆಯುತ್ತದೆ. ಕೃಷ್ಣ ಹಾಗೂ ಗುರುವಿನ ಕೃಪೆಯಿಂದ ಭಕ್ತಿಲತಾ ಬೀಜವನ್ನು ಅವನು ಪಡೆಯುತ್ತಾನೆ ನೋಡಿ. ಆದ್ದರಿಂದ ನಮಗೆ ಇಂದಿಗೆ ಶ್ರೀಲ ಪ್ರಭುಪಾದರು ಸಿಕ್ಕಿದ್ದಾರೆ, ಪ್ಯೂರ್ ಡಿವೋಟಿ ಪರಿಶುದ್ಧ ಭಕ್ತರೊಬ್ಬರು ಸಿಕ್ಕಿದ್ದಾರೆ ಅಂದರೆ ನಾವು ಅವರ ಚರಣ ಕಮಲಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು. ಅವರ ಚರಣ ಕಮಲಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವುದು ಎಂದರೆ ಅವರು ಹಾಕಿದ ಸರಳವಾದ ನಿಯಮಗಳನ್ನು ಪಾಲಿಸುವುದು, ಅವರ ಪುಸ್ತಕಗಳನ್ನು ಉಪನ್ಯಾಸಗಳನ್ನು ಓದಿ ಅವರ ವಾಣಿಯ ಸಂಪರ್ಕದಲ್ಲಿರುವುದು, ಅವರು ಹೇಳಿದಂತೆ ಪ್ರತಿದಿನವೂ 16 ಮಾಲೆಗಳ ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನು ಮಾಡುವುದು. ಹೀಗೆ ನಾವು ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಮಾಡಿದರೆ ಅವರ ಚರಣ ಕಮಲಗಳನ್ನು ನಾವಿಡಿದಂತೆ ಮತ್ತೆ ನಾವು ಕೃಷ್ಣ ಲೋಕಕ್ಕೆ ಖಂಡಿತವಾಗಿಯೂ ಹೋದಂತೆ. ಆದ್ದರಿಂದ ಈ ದೃಢ ಸೌಹೃದ ಎಂಬುದು ಸರಿಯಾದ ಶಿಷ್ಯನಾಗಲು ಮತ್ತೊಂದು ಅರ್ಹತೆ. ಇನ್ನು ನಾನು ಮುಂದಿನ ಉಪನ್ಯಾಸದಲ್ಲಿ ಮುಂದುವರಿಸುತ್ತೇನೆ. ಹರೇ ಕೃಷ್ಣ.